अभ्रमं भङ्गरहितम् अजडं यम्नं सदा आनन्दतीर्थमतुलं भजेतापत्रयापहं नित्यासिद्धान्तध्वान्तविध्वंसनिष्कृणः जयतीर्थाक्तनिर्भासतां नोहुदम्बरे हत्तिकल्पितकल्पोऽयं प्रत्यत्तीर्थकेसरी व्यासतीर्थगुरुर्भूयाद् अस्मृष्टादसिद्धये तपोविद्याविरक्त्यादि सद्गुणोघाकरानं वादराजगुरुन्मन्दे हि कृपदाश्रयान् पूज्याय राघवेन्द्राय सत्यधर्मताय च भजतां कल्पवृक्षायानं रां कामधेनवे दुर्वादिध्वान्तव्ये वैष्णवेन्दीवरेन्दवे श्रीराघवेन्द्रगुरुवे नमोत्मिन्दयाळवे आपादमणिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्ध्यन्ति मनोरथाः हरिः ओं श्रीगुरुभ्यो नमः. ನಾವು ವಿಷ್ಣು ಸಹಸ್ರನಾಮ ಅರ್ಥ ಚಿಂತನೆ ಮಾಡ್ತಾ ಬಂದಿದ್ದೀವಿ. ಭೂತಾತ್ಮ ಶಬ್ದ ನೋಡ್ತಾ ಇದ್ದೀವಿ. ಋಷಿ ದೇವತೆ ಛಂದಸ್ಸು ನೋಡ್ಬಿಟ್ಟು ಹೋಗೋಣ. ಅಸ್ಯ ಶ್ರೀ ವಿಷ್ಣೋ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತೆ ಜಪೇ ವಿನಿಯೋಗ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ವಿಶ್ವಸ್ಮೈ ನಮಃ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತಕೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರೇವ ಚ ಯೋಗೋ ಯೋಗವಿಧಾಂನೇತ ಪ್ರಧಾನ ಪುರುಷೇಶ್ವರ ನಾಸಿಂಹ ಪುಷ್ಯಮಾನ್ ಕೇಶವ ಪುರುಷೋತ್ತಮಃ. ಅಲ್ಲಿ ಎರಡನೇ ಶ್ಲೋಕದಲ್ಲಿ ಬರುವಂತಹ ಮೊದಲನೇ ಶಬ್ದ ಭೂತಾತ್ಮ, ಅದರ ಕೆಲವು ಅರ್ಥಗಳನ್ನು ನಿರ್ದುಷ ಪೂತ ಅಂದರೆ ನಿರ್ದುಷ್ಟನಾದವನು, ನಿರ್ದುಷ್ಟ ನಿರ್ದೋಷ ಅನ್ನುವ ಅರ್ಥದಲ್ಲಿ ಆ ಪೂತ ಅದನ್ನು ನೋಡಿದ್ದೇವೆ ನಾವು. ಸೊ ನಿರ್ದುಷ್ಟ ಅರ್ಥಕ. ಅದೇ ವಿಧವಾಗಿ ಪೂತ ಅನ್ನುವುದಕ್ಕೆ ಪವಿತ್ರ ಅನ್ನೋದು ಅದು ಪ್ರಸಿದ್ಧವಾದಂತಹ ಅರ್ಥ. ಪೂತ ಅಂದರೆ ಪವಿತ್ರವಾದ ಅಂಥೇಳಿ. ನಿರ್ದುಷ್ಟವಾದ ಅನ್ನುವುದಕ್ಕೂ ಪವಿತ್ರವಾದ ಅನ್ನೋದು, ಪವಿತ್ರವಾದದ್ದು ನಿರ್ದುಷ್ಟವಾದ. ನಿರ್ದುಷ್ಟ ಅಂತ ಹೇಳಿದರೆ ಅದರಲ್ಲಿ ಪವಿತ್ರ ಅನ್ನೋದು ಇರಬೇಕಂತಲ್ಲ, ದೋಷವಿಲ್ಲದೆ ಇರುವುದು ಅದು ಯಾವುದು ಹೇಗೆ ಅದು. ಸೊ ನಿರ್ದುಷ್ಟ ಅನ್ನೋ ಅರ್ಥ ಬೇರೆ, ಅದು ಆಬ್ಸೆನ್ಸ್ ಆಫ್ ನೆಗೆಟಿವಿಟಿ ಹೇಳುತ್ತೆ. ಅದೇ ಪವಿತ್ರ ಅನ್ನೋದು ಪ್ರೆಸೆನ್ಸ್ ಆಫ್ ಪಾಸಿಟಿವಿಟಿ ಹೇಳುವಂತಹದ್ದು. ಆದ್ದರಿಂದ ಪೂತ ಅಂದ್ರೆ ಪವಿತ್ರವಾದ. ಸೊ ಆದ್ದರಿಂದ ನಾವು ಮುಂಚೆ ಹೇಳಿದ ವಿಗ್ರಹ ವಾಕ್ಯಗಳನ್ನೆಲ್ಲ ಇಟ್ಕೊಂಡು ನಿರ್ದುಷ್ಟವಾದದ್ದು ಅಂತ ಹೇಳುವ ಎಲ್ಲದ ಕಣ್ಣು ಪವಿತ್ರವಾದ. ಸೊ ಪೂತಾತ್ಮ ಕರ್ಮಧಾರಿಯ ತಗೊಂಡು ಪವಿತ್ರವಾದ ಆತ್ಮ ಪರಮಾತ್ಮ ಅವನು ಪವಿತ್ರವಾದವನು. ಸೊ ಪವಿತ್ರನಾಗಿದ್ದಾನೆ, ಆತ್ಮನಾಗಿದ್ದಾನೆ ಅಂದ್ರೆ ನಿಯಾಮಕನಾಗಿದ್ದಾನೆ ಸರ್ವಸ್ವಾಮಿ. ಹಾಗೆ ಪವಿತ್ರವಾದಂತಹ ಸರ್ವಸ್ವಾಮಿಯಾದವನು ಅಂತ ಪೂತಾತ್ಮ ಅನ್ನೋದರ ಒಂದು ಅರ್ಥ. ಅದೇ ವಿಧವಾಗಿ ಪೂತಾತ್ಮ ಅಂದರೆ ನಾವು ಆತ್ಮ ಅಂದರೆ ದೇಹ ಅಂತ ತಗೊಂಡ್ರೆ ಅಲ್ಲಿ ನಿರ್ದಿಷ್ಟವಾದ ದೇಹ ಉಳ್ಳವನು ಅಂತ ನೋಡಿದ್ದೀವಿ. ಇಲ್ಲಿ ಪೂತಾತ್ಮ ಪವಿತ್ರವಾದ ದೇಹ ಉಳ್ಳವನು. ಸೊ ಅವನ ಸೊ ಇದು ಎಲ್ಲವೂ ಕೂಡ ಆಬ್ಸೆನ್ಸ್ ಆಫ್ ನೆಗೆಟಿವ್ ನೋಡ್ತಾ ಬಂದಿದ್ದೀವಿ. ಈಗ ಇದು ಪ್ರೆಸೆನ್ಸ್ ಆಫ್ ಪಾಸಿಟಿವಿಟಿ. ಪವಿತ್ರಾಣಾಂ ಪವಿತ್ರಮಯೋ ಮಂಗಳಾನಾಂ ಚ ಮಂಗಳಂ ದೈವತಂ ದೇವತಾನಾಂ ಚ ಭೂತಾನಾಂ ಯುವಪಿತ ಅಂತ ಹೇಳಿದಂತೆ ಅವನು ಪವಿತ್ರವಾದ ವಸ್ತುಗಳಿಗೆಲ್ಲಕ್ಕಿಂತಲೂ ಪವಿತ್ರವಾಗಿದ್ದಾನೆ. ಅಷ್ಟೇ ಅಲ್ಲದೆ ಪವಿತ್ರವಾದ ವಸ್ತು ಎಲ್ಲದಕ್ಕೂ ಪವಿತ್ರವನ್ನು ಕೊಡ್ತಾನೆ. ಉದಾಹರಣೆಗೆ ಗಂಗಾದೇವಿ ಪರಮಾತ್ಮನ ಪಾದದ ಅಂಗುಷ್ಠದಿಂದ ಹುಟ್ಟಿ ಬಂತು ಅಂತ ಹೇಳಿ. ಗಂಗೆಗೆ ಅಷ್ಟೊಂದು ಪಾವಿತ್ರ್ಯತೆ, ಗಂಗೆ ತಾನು ಪವಿತ್ರಳಾಗಿದ್ದಾಳೆ, ಇನ್ನೊಬ್ಬರನ್ನು ಪವಿತ್ರ ಮಾಡ್ತಾಳೆ. ಅಂತಹ ಗಂಗೆಯನ್ನು ಪವಿತ್ರ ಮಾಡಿದವನು ಅಂದರೆ ಅದಕ್ಕೆ ಪವಿತ್ರ ಮಾಡುವ ಶಕ್ತಿಯನ್ನು ಕೊಟ್ಟವನು ಭಗವಂತ. ಗಂಗೆ ಸರ್ವ ಪವಿತ್ರವಾಗಿ ಇರುವಂತೆ, ಪವಿತ್ರತೆಯನ್ನು ಕೊಡುವ ಸಾಮರ್ಥ್ಯ ಇರುವಂತೆ ಮಾಡಿದ್ದಾನೆ. ಆದ್ದರಿಂದ ಭಗವಂತ ಅವನು ಪವಿತ್ರನಾಗಿ ಇರುವುದು ಮಾತ್ರವಲ್ಲದೆ ಪ್ರಪಂಚದಲ್ಲಿರುವ ಸಮಸ್ತ ಪವಿತ್ರವಾದ ವಸ್ತುಗಳಿಗೂ ಅವುಗಳಿಗೆ ಎಷ್ಟೆಷ್ಟು ಪಾವಿತ್ರ್ಯತೆ ಇರಬೇಕೋ, ಎಷ್ಟೆಷ್ಟು ಪವಿತ್ರಗೊಳಿಸುವ ಸಾಮರ್ಥ್ಯವಿರಬೇಕೋ ಅದೆಲ್ಲವನ್ನು ಅನುಗ್ರಹಿಸಿದವನು ಪರಮಾತ್ಮ ಅನ್ನುವುದು. ಆದ್ದರಿಂದ ಪೂತಾತ್ಮ ಅನ್ನುವುದು ಅದು. ಸೊ ಅದೇ ವಿಧವಾಗಿ ಈ ಪೂತಾತ್ಮ ಪವಿತ್ರವಾದದ್ದು ಅಂತ ಹೇಳುವಾಗ ಅದು ವರ್ಣನೆ ಏನು ಪವಿತ್ರವಾದದ್ದು ಅಂತ ಹೇಳಿದರೆ ಅದು ಹೇಳ್ತಾರೆ ಏನಂತ ಹೇಳಿದರೆ, ಆಕೇಶಾದ್ ಆನಕಾಗ್ರೇಭ್ಯ ಪೂರ್ಣಚಿತ್ ಸುಖಚಿತ್ ಶಕ್ತಿತ್ವಂ ಅಂಥೇಳಿ. ಸೊ ಈ ಪವಿತ್ರತೆ ಅನ್ನುವುದು ಯಾಕೆ ಆ ಅಂತಹ ಒಂದು ಅತ್ಯುತ್ತಮವಾದ ಪವಿತ್ರವಾದ ಪವಿತ್ರತ್ವ ಭಗವಂತನಲ್ಲಿ ಒಂದು ಗುಣದೊಳ ಅಂತ ಕೂಡ ಅವೆಲ್ಲ ನೋಡಿದ್ದೀವಿ. ಆದರೆ ಈ ಪವಿತ್ರ ಗುಣದ ಚಿಂತನೆ ಮಾಡುವಾಗ ಇಷ್ಟು ಒಂದು ಪವಿತ್ರತೆ ಗುಣೆಯನ್ನು ಹೇಗೆ ಚಿಂತನೆ ಮಾಡಬೇಕು ಪರಮಾತ್ಮನಲ್ಲಿ ಅಂತ ಹೇಳಿದರೆ, ಅವನಲ್ಲಿ ಇರುವಂತಹ ನಾವು ಈಗ ನಮಗೆ ಉಗುರು ಇಲ್ಲ ಕೂದಲು ಯಾವುದನ್ನು ನೋಡಿದರೆ ನಮಗೆ ಒಂದು ವಿಧವಾದಂತಹ ಅಯ್ಯೋ ಇದು ಬಹಳ ಒಂದು ಅಸಹ್ಯಕರವಾದದ್ದು ಇಲ್ಲ ಬೇಡದ್ದು ಅಂತ ಅನಿಸುತ್ತೆ. ಆದರೆ ಭಗವಂತನಲ್ಲಿರುವಂತಹ ಎಲ್ಲವೂ ಕೂಡ ಕೂದಲಾಗಲಿ ಕೇಶ ಯಾವ್ದು ತಗೊಂಡ್ರು ಕೂಡ ಅದು ಇಲ್ಲ, ಅಸಲು ಅವನಿಗೆ ಪ್ರಾಕೃತವಾದದ್ದು. ಅದನ್ನು ಪ್ರಾಕೃತ ಕೇಶ, ಪ್ರಾಕೃತವಾದ ಕೂದಲು, ಪ್ರಾಕೃತವಾದ ಉಗುರು ಅಂತ ಚಿಂತೆ ಮಾಡಬಾರದು. ಅದು ಹೇಗಿರಿ ಅಪ್ರಾಕೃತ, ಅಪ್ರಾಕೃತವಾದ ಕೂದಲು, ಅಪ್ರಾಕೃತವಾದ ಉಗುರು, ಇದು ಹೇಗೆ ಚಿಂತನೆ ಮಾಡಬೇಕು ಅಂತ ಹೇಳಿ. ಅವೆಲ್ಲವೂ ಕೂಡ ಜ್ಞಾನಾನಂದಾತ್ಮಕವಾಗಿದೆ ಅಂತ ಹೇಳಿ. ಅಂದರೆ ಏನು? ಕೂದಲು ಜ್ಞಾನಾನಂದಾತ್ಮಕವಾಗಿರುವುದಂದರೆ ಏನು? ಉಗುರು ಜ್ಞಾನಾನಂದಾತ್ಮಕವಾಗಿರುವುದಂದರೆ ಏನು? ಬೆರಳು, ಒಂದೊಂದು ಅವಯವ ಭಾಗ ಕೂಡ ಏನೇನಿದೋ ಅವೆಲ್ಲವೂ ಜ್ಞಾನ ಆನಂದ ಆತ್ಮಕವಾಗಿರುವುದು ಅಂತ ಹೇಳಿದರೆ ಪ್ರಕೃತಿ, ಯಾಕಂದರೆ ಪ್ರಕೃತಿ ಸಂಬಂಧ ಇಲ್ಲ ಅಂತ ಚಿಂತನೆ. ಪ್ರಕೃತಿ ಸಂಬಂಧ ಯಾವಾಗ ಇರುತ್ತೋ ಆವಾಗ ಅದು ನಾಶ, ಒಂದು ಫಸ್ಟ್ ಡಿಸ್ಟ್ರಾಯ್ ಆಗೋದು ಒಂದು ನಾವು ನೋಡಿದ್ದು ನಾಶ ಅನ್ನೋದು. ಸೊ ಆ ನಾಶವಿಲ್ಲ, ಯಾಕೆ ನಾಶವಿಲ್ಲ, ನೆಗೆಟಿವಿಟಿ ಯಾಕೆ ಇಲ್ಲ ಅಂದರೆ ಈ ಪಾಸಿಟಿವಿಟಿ ಯಾಕೆ ಇದೆ ಅಂತ ಹೇಳಿದರೆ ಅವು ಅಪ್ರಾಕೃತವಾಗಿರುವ ಕಾರಣದಿಂದ. ಅಪ್ರಾಕೃತವಾದದ್ದು ಯಾವುದಕ್ಕೂ ಕೂಡ ಯಾವುದು ಯಾವುದು ಪ್ರಕೃತಿಯಿಂದ ನಿರ್ಮಿತವಾಗಲಿಲ್ಲವೋ ಅವೆಲ್ಲವೂ ಕೂಡ ನಿತ್ಯವಾಗಿದೆ. ಸೊ ಆದ್ದರಿಂದ ಶುದ್ಧವಾಗಿದೆ ಅವೆಲ್ಲವೂ ಕೂಡ. ಪ್ರಕೃತಿ ಸಂಬಂಧ ಇದ್ದರೇ ಅಶುದ್ಧಿ ಬರಲಿಕ್ಕೆ ಅವಕಾಶ ಇದೆ. ಯಾಕಂದರೆ ಪ್ರಕೃತಿಯ ಸ್ವಭಾವ ಲಕ್ಷಣ ಏನಂತ ಹೇಳಿದರೆ ಅದು ಡಿಟೆರಿಡೇಟ್ ಆಗುವಂತೆ ಮಾಡುತ್ತೆ. ಅದಕ್ಕೆ ಒಂದು ಹೇಳ್ತಾರೆ ಹೇಗೆ ಇರದಂತ ಹೇಳಿದರೆ, ನಿತಾಂತ ರಮಣೀಯಾನಿ ವಸ್ತೂನಿ ಕರುಣೋಜ್ಜಿತ ಕಾಲ ಸಂಹರತೆ ನಿತ್ಯಂ ಅಭಾವಾದಿವ ಚಕ್ಷುಷ ಅಂತೇಳಿ ಒಂದು ಸುಭಾಷಿತ ವಚನ ಒಂದು ಬರುತ್ತೆ. ಅಂದರೆ ಅತ್ಯಂತ ರಮಣೀಯವಾದ ವಸ್ತು ಇದೆ ಪ್ರಪಂಚದಲ್ಲಿ ಅಂತ ನಾವು ಯಾವುದನ್ನು ನೋಡ್ತೀವೋ, ಮೋಸ್ಟ್ ಬ್ಯೂಟಿಫುಲ್ ಆಬ್ಜೆಕ್ಟ್ ಇರ್ಬೋದು, ಹೂವಿರ್ಬೋದು, ಒಂದು ಸ್ಟ್ರಕ್ಚರ್ ಇರ್ಬೋದು, ಯಾವುದೇ ಒಂದು ಸುಂದರವಾದ ವಸ್ತು ಪ್ರಪಂಚದಲ್ಲಿ ಇದೆ ಅಂತ ಅಂದ್ಕೊಳ್ಳ್ರಿ. ಎನಿ ಆಬ್ಜೆಕ್ಟ್ ವಿಚ್ ಇಸ್ ಕೆನ್ ಬಿ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್, ಆದರೆ ಒಂದು ವ್ಯಕ್ತಿ ಇರಬಹುದು, ಒಂದು ವಸ್ತು ಇರಬಹುದು, ಹೂವು ಇರಬಹುದು, ಅವೆಲ್ಲವೂ ಕೂಡ ಅದರ ಸೌಂದರ್ಯವನ್ನು ಕಳೆದುಕೊಳ್ಳುತ್ತೆ ಕಾಲ ಕ್ರಮೇಣ. ಕಾಲದಲ್ಲಿ, ಯಾವುದೇ ಒಂದು ಕಾಲದಲ್ಲಿ, ತಕ್ಷಣ ಆಗಬಹುದು, ಇಲ್ಲ ಒಂದು ಸ್ವಲ್ಪ ಹೊತ್ತಾದ ಮೇಲೆ ಆಗ್ಬೋದು, ಒಂದು ಸ್ವಲ್ಪ ದಿನ ಆದಮೇಲೆ ಆಗ್ಬೋದು, ಸ್ವಲ್ಪ ವರ್ಷಗಳಾದ ಮೇಲೆ ಆಗ್ಬೋದು, ಒಂದು ಬ್ಯೂಟಿಫುಲ್ ಬಿಲ್ಡಿಂಗ್ ಇದೆ ಅಂದ್ಕೊಂಡ್ರಿ, ಇಟ್ಸ್ ಮೇ ಬಿ ವೆರಿ ಬ್ಯೂಟಿಫುಲ್ ಬಿಲ್ಡಿಂಗ್, ಆದರೆ ಅದು ಅನಂತ ಕಾಲ ಇರೋದಿಲ್ಲ, ಯಾವಾಗಲೋ ಒಂದು ಧ್ವಂಸ ಆಗೇ ಆಗುತ್ತೆ, ಪುಡಿ ಪುಡಿ ಆಗತ್ತೆ, ನಾಶವಾಗತ್ತೆ. ಆದ್ದರಿಂದ ಪ್ರಪಂಚದಲ್ಲಿ ಇರುವ ಪ್ರತಿ ಒಂದು ರಮಣೀಯ ಸುಂದರವಾದ ವಸ್ತುವು ಕೂಡ ನಾಶ ಇದೆ. ನಾಶವಿಲ್ಲದ ಸುಂದರವಾದ ವಸ್ತು ಊಹೆ ಮಾಡಲಿಕ್ಕೆ ಇಲ್ಲ. ಅದಕ್ಕೆ ಕಾಲ ಸಂಹರತೆ ನಿತ್ಯಂ ಅಭಾವಾದ್ ಇವ ಚಕ್ಷುಷಃ ಅಂತೇಳಿ ವರ್ಣನೆ ಮಾಡ್ತಾರೆ. ಚಕ್ಷು ಅಂದರೆ ಕಣ್ಣುಗಳು, ಕಣ್ಣಿಲ್ಲವೋ ಏನೋ ಕಾಲಕ್ಕೆ. ಆದ್ದರಿಂದ ಕಾಲ ಅನ್ನೋದು ಸಂಹಾರ ಮಾಡ್ತಾ ಇದೆ ಪ್ರತಿ ಒಂದು ಸುಂದರ ವಸ್ತುವನ್ನು. ಕಾಲ ಸಂಹಾರ ಮಾಡುತ್ತೆ, ಕೊಂದು ಹಾಕಿಬಿಡತ್ತೆ. ಯಾಕೆ ಅಂದರೆ ಅದಕ್ಕೆ ಕಣ್ಣಿಲ್ಲವೋ ಏನೋ ಅಂತೇಳಿ ಅದಕ್ಕೆ ಒಂದು ಕವಿತಾ ರೂಪದಲ್ಲಿ, ಕಾವ್ಯ ರೂಪದಲ್ಲಿ ವರ್ಣನೆ ಮಾಡಿ ಹೇಳ್ತಾರೆ. ಬಟ್ ಯಾಕೆ ಅಂದರೆ ಕಾಲ, ಅದು ಕಾಲ ಪ್ರಕೃತಿಗಳ ಲಕ್ಷಣ, ಕಾಲ ಪ್ರಕೃತಿಗಳ ಲಕ್ಷಣ. ಪ್ರಕೃತಿಯಿಂದ ನಿರ್ಮಿತವಾದದ್ದೆಲ್ಲದನ್ನು ಕಾಲ ಅನ್ನುವ ವಸ್ತುವು ಯಾವುದೇ ಒಂದು ಕಾಲದಲ್ಲಿ ತಾನು ಅದನ್ನು ಆ ಸೌಂದರ್ಯ ಹೋಗುವಂತೆ ಮಾಡುತ್ತೆ. ಸೌಂದರ್ಯ ಹೋಗುತ್ತೆ, ಆಮೇಲೆ ಆ ವಸ್ತುವೇ ಹೋಗುತ್ತೆ. ಫಸ್ಟ್ ಇಟ್ ಲೂಸಸ್ ಇಟ್ಸ್ ಬ್ಯೂಟಿ, ದೆನ್ ಇಟ್ ಲೂಸಸ್ ಇಟ್ ಸೆಲ್ಫ್. ಈ ವಿಧವಾಗಿ ಪ್ರತಿಯೊಂದು ಕೂಡ ಕಾಲ ಸಂಹಾರ ಮಾಡುತ್ತೆ ಅಂಥೇಳಿ. ಸೊ ಆದ್ದರಿಂದ ಪ್ರಕೃತಿಯಿಂದ ನಿರ್ಮಿತವಾಗಲಿಲ್ಲ ಅಂತ ಹೇಳಿದರೆ ಅದರಲ್ಲಿ ನಾಶವಿಲ್ಲದೇ ಇರುವುದು ಮಾತ್ರವಲ್ಲ, ಅದರಲ್ಲಿ ಒಳ್ಳೆ ಗುಣಗಳು ಬಂದು ಸೇರುತ್ತೆ, ಪವಿತ್ರತೆ ಅನ್ನುವುದು. ಆದ್ದರಿಂದ ಪರಮಾತ್ಮನಿಗೆ ಅಷ್ಟೊಂದು ಪವಿತ್ರತೆ ಯಾಕೆ ಇದೆ ಅಂತ ಹೇಳಿದರೆ, ಒಂದು ಪೂರ್ಣನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ, ಒಂದು ಸ್ವತಂತ್ರನಾಗಿ ಇರುವುದು ಮಾತ್ರವಲ್ಲದೆ ಅವನು ಅಪ್ರಾಕೃತನೂ ಆಗಿದ್ದಾನೆ. ಯಾವುದು ಸ್ವತಂತ್ರವಾಗಿದೋ ಅದು ಅಪ್ರಾಕೃತವೇ ಇರಬೇಕು, ಯಾಕಂದರೆ ಪ್ರಕೃತಿ ನಿರ್ಮಿತ ಅಂದರೆ ಪ್ರಕೃತಿ ಮೇಲೆ ಡಿಪೆಂಡೆಂಟ್ ಆಯಿತು. ಪ್ರಾಕೃತವಾದದ್ದು ಯಾವುದು ಸ್ವತಂತ್ರವಾಗಿರಲಿಕ್ಕಿಲ್ಲ, ಪ್ರಕೃತಿ ಇಂದ ನಿರ್ಮಿತವಾಯಿತಂದರೆ ಪ್ರಕೃತಿ ಮೇಲೆ ಆಧಾರಪಡ್ತು, ಆದ್ದರಿಂದ ಸ್ವತಂತ್ರ ಬರೋದಿಲ್ಲ. ಆದ್ದರಿಂದ ಯಾವುದು ಸ್ವತಂತ್ರವಾಗಿ ಇದೆಯೋ ಅದು ಪ್ರಕೃತಿಗೆ ಮೀರಿ ನಿಲ್ಲಬೇಕು, ಅಂದರೆ ಅಪ್ರಾಕೃತವಾಗಿದ್ದರೆ ಮಾತ್ರ ಸ್ವತಂತ್ರವಾಗಿರಲಿಕ್ಕಾಗತ್ತೆ. ಆದ್ದರಿಂದ ಭಗವಂತ ಸ್ವತಂತ್ರನಾಗಿದ್ದಾನೆ, ಅಪ್ರಾಕೃತನಾಗಿದ್ದಾನೆ, ಆದ್ದರಿಂದ ಅವನು ಪವಿತ್ರತೆ ಅನ್ನುವುದು ಅವನಲ್ಲಿ ಇರುವುದು ಮಾತ್ರವಲ್ಲದೆ ಸ್ವತಂತ್ರವಾದ ಆ ಪವಿತ್ರತೆ ಇನ್ನೂ ಇತರ ವಸ್ತುಗಳಿಗೂ ಪವಿತ್ರತೆಯನ್ನು ಕೊಡುವ ಸಾಮರ್ಥ್ಯವೂ ಇದೆ ಭಗವಂತನಿಗೆ ಅಂಥೇಳಿ ನಾವು ಹಾಗೆ ಚಿಂತನೆ ಮಾಡಬೇಕು. ಆದ್ದರಿಂದ ಅವನ ಅವಯವಗಳು ಪ್ರತಿಯೊಂದು ಕೂಡ ಜ್ಞಾನಾನಂದಾತ್ಮಕ ಅಂತ ಹೇಳಿದರೆ ಪ್ರಕೃತಿ ನಿರ್ಮಿತವಲ್ಲ, ಸ್ವಗತ ಭೇದ ವಿವರ್ಜಿತತ್ವ ಅಂದರೆ ಅವನು ಅವನ ಅವಯವಗಳು ನಾನ್ ಡಿಫರೆಂಟ್ ಅಭೇದ. ಆದ್ದರಿಂದ ಭಗವಂತನೇ ಉಗುರು, ಭಗವಂತನೇ ಅವನಕ್ಕೆ ಕೂದಲು ಅಂತ ಹೇಳಿದಾಗ ಭಗವಂತ ನಿರ್ದುಷ್ಟನಾದವನು, ಪವಿತ್ರನಾದವನು. ಆದ್ದರಿಂದ ಅವನ ಅವಯವ ಭಾಗಗಳು ಯಾವುದು ಯಾವುದು ನಾವು ಚಿಂತನೆ ಮಾಡ್ತೀವೋ ಅವೆಲ್ಲವೂ ಕೂಡ ಆ ವಿಧವಾಗಿಯೇ ಪ್ರಕೃತಿಗೆ ಅತೀತವಾಗಿದೆ ಅನ್ನುವ ಚಿಂತನೆಯನ್ನು ನಾವು ಮಾಡಬೇಕು. ಇದು ಭಗವಂತನ ಬಗ್ಗೆ ನಾವು ಮಾಡಬೇಕಾದಂತಹ ಚಿಂತನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ವಿಧವಾಗಿ ಪರಮಾತ್ಮ ಪವಿತ್ರವಾದ ಮನಸ್ಸುಳ್ಳವನು ಅಂಥೇಳಿ ಅಂದರೆ ಏನು, ಅವನ ದೇಹ, ಅವನ ಮನಸ್ಸು, ಅವನ ಆತ್ಮ ಅವನೇ, ಅವೆಲ್ಲವೂ ಅವನೇ ಆಗಿದ್ದಾನೆ. ಅವನು ಬೇರೆ, ಅವನ ಆ ಮನಸ್ಸು ಬೇರೆ ಅಲ್ಲ. ನಮಗೆ ನಾವು ಬೇರೆ ಅಂದರೆ ಜೀವ ಬೇರೆ, ನಮಗೆ ಇರುವಂತಹ ಈ ಮನಸ್ಸು ಜಡವಾದ ಮನಸ್ಸು ಬೇರೆ, ಜಡವಾದ ಮನಸ್ಸಿನ ಸಂಪರ್ಕ, ಜಡವಾದ ದೇಹದ ಸಂಪರ್ಕ ನಮಗಿದೆ. ಭಗವಂತನಿಗೆ ಜಡ ದೇಹವಿಲ್ಲ, ಜಡ ಮನಸ್ಸಿಲ್ಲ, ಆದ್ದರಿಂದ ಅವನೇ ಅವನ ದೇಹ, ಅವನೇ ಅವನ ಮನಸ್ಸು. ಆದ್ದರಿಂದ ಪವಿತ್ರವಾದ ಮನಸ್ಸು ಉಳ್ಳವನು ಅಂಥೇಳಿ. ಅಷ್ಟೇ ಅಲ್ಲದೆ ಜೀವರಾಶಿಗಳಿದ್ದಾರೆ, ನಮಗೆ ದೇಹ ಇದೆ, ಮನಸ್ಸು ಇದೆ ಜಡವಾದದ್ದು, ಪ್ಲಸ್ ಸ್ವರೂಪ ದೇಹ ಅದು ಅಪ್ರಾಕೃತವಾದದ್ದು ಅದೂ ಇದೆ. ಈ ಅಪ್ರಾಕೃತವಾದ ಜೀವನಿಗೆ ಇವೆಲ್ಲ ಪ್ರಾಕೃತವಾದ ಲೇಯರ್ಸ್ ಬಂದು ಸೇರಿದೆ. ಆದ್ದರಿಂದ ಅದರ ಸಂಪರ್ಕದಿಂದ ನಮ್ಮ ಸ್ವರೂಪ ಆವಿರ್ಭಾವ ಆಗ್ತಾ ಇಲ್ಲ, ಇಟ್ ಈಸ್ ನಾಟ್ ಮ್ಯಾನಿಫೆಸ್ಟಿಂಗ್. ನಮ್ಮ ಸ್ವರೂಪ ನಮಗೆ ಗೋಚರವಾಗ್ತಾ ಇಲ್ಲ, ಇವೆಲ್ಲ ಮುಚ್ಚಿದೆ. ಈ ಮುಚ್ಚಿದ್ದೆಲ್ಲವನ್ನು ತೆಗೆದು ಆ ಸ್ವರೂಪ ಯಾವುದು ಸ್ವಚ್ಛವಾಗಿದೋ ಅದಕ್ಕೆ ಈ ಜೀವಾತ್ಮರಿಗೆ ಆ ನಿರ್ದುಷ್ಟವಾದ ಪವಿತ್ರವಾದ ಸ್ವರೂಪ ದೇಹವನ್ನು ಅನುಗ್ರಹ ಮಾಡ್ತಾನೆ ಭಗವಂತ. ಆದ್ದರಿಂದ ಅವನು ಪೂತ ಆತ್ಮ ಅಂದರೆ ಪೂತವಾದ ಆತ್ಮವನ್ನು ಅಂದರೆ ಆ ಸ್ವರೂಪ ಆತ್ಮವನ್ನು ಅಭಿವ್ಯಕ್ತಗೊಳಿಸ್ತಾನೆ. ಆದ್ದರಿಂದ ಅವನು ಪೂತ ಆತ್ಮ ಅಂದರೆ ಪೂತವಾದ ಆತ್ಮವನ್ನು ಅಭಿವ್ಯಕ್ತಿಗೊಳಿಸುವನು ಎಲ್ಲ ಜೀವರಿಗೂ ಅನ್ನುವ ಅರ್ಥದಲ್ಲಿ ಪೂತಾತ್ಮ ಅನ್ನೋದು. ಅದೇ ವಿಧವಾಗಿ ಜೀವಾತ್ಮರನ್ನು ಅವರಿಗೆ ನಮಗೆ ದೋಷಗಳೆಲ್ಲ ಇದೆ, ದುಃಖ ಇವೆಲ್ಲ ನಾವು ನೋಡಿದ್ದೀವಿ. ಇದು ಸಂಸಾರಾವಸ್ಥೆಯಲ್ಲಿದೆ, ಮುಕ್ತಿಗೆ ಹೋಗುವಂತೆ ಮಾಡ್ತಾನೆ. ಯಾಕೆ? ಮುಕ್ತಿಯಲ್ಲಿ ನಮಗೆ ಇವೆಲ್ಲ ಅಂದರೆ ಮುಕ್ತಿಯಲ್ಲಿ ಪೂತಾತ್ಮರಾಗುವಂತೆ ಸಮಸ್ತ ಜೀವರಾಶಿಗಳು ಅವರು ಮುಕ್ತಿ ಹೋದಾಗ ನಾವು ಪೂತಾತ್ಮರಾಗ್ತೀವಿ. ಇನ್ಫೈನೈಟ್ನೆಸ್ ಇಲ್ಲ, ಅನಂತತ್ವ ಇಲ್ಲ, ಆದರೆ ಲಿಮಿಟೆಡ್ನೆಸ್ನಲ್ಲಿಯೇ ಪೂತಾತ್ಮರು ಎಲ್ಲ ಜೀವರು ಮುಕ್ತಿಗೆ ಮುಕ್ತ ಜೀವರೆಲ್ಲರೂ ಕೂಡ ಪೂತಾತ್ಮರೇ. ಆದ್ದರಿಂದ ಮುಕ್ತರನ್ನಾಗಿ ಮಾಡ್ತಾನೆ, ಅಂದರೆ ಸಂಸಾರ ಅವಸ್ಥೆಯಲ್ಲಿ ಇರುವ ಜೀವರಾಶಿಗಳನ್ನು ಪೂತಾತ್ಮರನ್ನಾಗಿ ಮಾಡ್ತಾನೆ. ಯಾರು ಎಲ್ಲ ಜೀವರಾಶಿಗಳನ್ನು ಪೂತಾತ್ಮರನ್ನಾಗಿ ಮಾಡೋ ಅಂದರೆ ಮೋಕ್ಷಕ್ಕೆ ಕರ್ಕೊಂಡು ಹೋಗಿ ಪವಿತ್ರವಾದ ಆತ್ಮವುಳ್ಳವರನ್ನಾಗಿ ಮಾಡ್ತಾನೋ, ಇಲ್ಲ ಅಲ್ಲಿ ಮೋಕ್ಷದಲ್ಲಿರುವ ಸ್ವರೂಪ ದೇಹ ಪವಿತ್ರವಾದ ಸ್ವರೂಪ ದೇಹ ಅದು ಮೋಕ್ಷದಲ್ಲಿ ಇರುವ ಅಂದರೆ ಮೋಕ್ಷಕ್ಕೆ ಬರುವಂತೆ ಮಾಡ್ತಾನೆ. ಆದ್ದರಿಂದ ಜೀವರನ್ನು ಪೂತಾತ್ಮರನ್ನಾಗಿ ಮಾಡ್ತಾನೆ ಅಂತೇಳಿ. ಅಷ್ಟೇ ಅಲ್ಲದೆ ಇದನ್ನು ನಾವು ಒಂದೊಂದು ಉತ್ತಮ ದೇವತೆಗಳಿಗೆ ತಗೊಂಡಾಗ ಅಷ್ಟು ಅರ್ಥಗಳು. ಉದಾಹರಣೆಗೆ ಲಕ್ಷ್ಮಿ, ಅವಳು ಪೂತಾತ್ಮಳಾಗಿರುವಂತೆ ಭಗವಂತ ಮಾಡಿದ. ಚತುರ್ಮುಖ ಬ್ರಹ್ಮದೇವರು, ಅವರು ಪೂತಾತ್ಮನಾಗಿರುವಂತೆ ಭಗವಂತ ಮಾಡಿದ. ಮುಖ್ಯಪ್ರಾಣದೇವರು ಪೂತಾತ್ಮರಾಗಿರುವಂತೆ ಭಗವಂತ ಮಾಡಿದ. ರುದ್ರದೇವರು ಪೂತಾತ್ಮರಾಗಿ, ಶೇಷ, ಗರುಡ, ಹೀಗೆ ಉತ್ತಮರಾದ ಒಂದೊಂದು ದೇವತೆಯನ್ನು ಕೂಡ ಆಯಾ ಉತ್ತಮವಾದ ದೇವತೆ ಪೂತಾತ್ಮವಾಗಿ ಅಂದರೆ ಪವಿತ್ರವಾದ ಆತ್ಮವಾಗಿ ಇರುವಂತೆ ಭಗವಂತ ಮಾಡ್ತಾನಾದ್ದರಿಂದ ಅವನು ಪೂತಾತ್ಮ ಅಂಥೇಳಿ. ಅಂದರೆ ಯಾರು ಭಕ್ತಿಪೂರ್ವಕರಾಗಿ ತನಗೆ ಶರಣಾಗ್ತಾರೋ ಅಂಥವರನ್ನು ಭಗವಂತ ಪೂತಾತ್ಮರನ್ನಾಗಿ ಮಾಡ್ತಾನೆ. ಮುಖ್ಯವಾಗಿ ಚತುರ್ಮುಖ ಬ್ರಹ್ಮದೇವರು, ಲಕ್ಷ್ಮೀದೇವಿ, ಆಮೇಲೆ ಅವರು ಚತುರ್ಮುಖ ಬ್ರಹ್ಮದೇವರಿಗಿಂತ ಕಳಗಿರುವಂಥವರು ಎಲ್ಲರನ್ನು ಕೂಡ ಒಬ್ಬರನ್ನು ನಾವು ತಗೊಂಡು ಚಿಂತನೆ ಮಾಡಬಹುದು ಅಂಥೇಳಿ. ಸೊ ಅಷ್ಟೇ ಅಲ್ಲದೆ ನಮಗೆ ಹೃದಯಪೂರ್ವಕ ಭಗವಂತನ ನಾವು ಪೂತ ಆತ್ಮ ಅಂದರೆ ಪವಿತ್ರವಾದ ಆತ್ಮೆಯಲ್ಲಿ ಧಾರಣೆ ಮಾಡಿಕೊಂಡಿರುವುದು. ನಮ್ಮ ಈಗ ಈ ದೇಹದಲ್ಲಿ ಸಂಸಾರ ಸರಿ ಮುಕ್ತಕ್ಕೆ ಹೋಗೋದ್ರಿ, ಸಂಸಾರ ಅವಸ್ಥೆಯಲ್ಲಿ ಇದ್ದೀವಿ. ಸಂಸಾರ ಅವಸ್ಥೆಯಲ್ಲಿ ಇರುವ ಜೀವರಾಶಿಗಳಿಗೆ ಅವರನ್ನು ಭಗವಂತ ಏನು ಮಾಡ್ತಾನೆ, ಪೂತಾತ್ಮರನ್ನಾಗಿ ಮಾಡ್ತಾನೆ. ಉದಾಹರಣೆಗೆ ಇಲ್ಲಿ ಹೇಳುವಂಥದ್ದು ಭಾವದಲ್ಲಿ, ನ ಭಾರತಿ ಮೇಂಗ ಮೃಷೋ ಉಪಲಕ್ಷ್ಯತೆ ನ ವೈ ಕ್ವಚಿನ್ಮೇ ಮನಸೋ ಮೃಷಾಗತಿ ನಮೇ ಹೃಷಿಕಾಣಿ ಪತಂತಿ ಅಸತ್ಪಥೆ ಯನ್ಮೇ ಹೃದ್ ಔತ್ಕಂಠ್ಯವತಾ ಧೃತೋ ಹರಿ ಅಂಥೇಳಿ. ಸಾಧಕರು ಯಾರಿದ್ದಾರೋ ಅವರು ಭಗವಂತನನ್ನು ಹೃದಯದಲ್ಲಿ ಭಕ್ತಿಪೂರ್ವಕವಾಗಿ ಧಾರಣೆ ಮಾಡಿಕೊಂಡಿರುವಾಗ ಅವರು ಮಾಡಿದಂತಹ ಅವರಿಗೆ ಮಾಡಿದ ಸಾಧನೆಗೆ ಅದು ವ್ಯರ್ಥವಾಗುವುದಿಲ್ಲ. ಅಂದರೆ ಭಗವಂತ ಅವರ ಸಾಧನೆಯನ್ನು ಸಾರ್ಥಕಗೊಳಿಸ್ತಾನೆ. ಅಂದರೆ ಮನಸ್ಸು ಕೆಟ್ಟದನ್ನು ಯೋಚನೆ ಮಾಡದೇ ಇರುವಂತೆ ಈ ಉತ್ತಮ ಸಾಧಕರಿಗೆ ಯಾರ್ಯಾರಿದ್ದಾರೋ ಎಲ್ಲರಿಗೆ ಆ ಉತ್ತಮ ಸಾಧಕರು ಚತುರ್ಮುಖ ಬ್ರಹ್ಮದೇವರು ಭಾರತ ಮುಂತಾದ ಉತ್ತಮ ಸಾಧಕರಿಗೆ ಅವರ ಮನಸ್ಸು ಪವಿತ್ರವಾಗಿ ಭಗವಂತನಲ್ಲಿ ನೆಲೆಸಿ ಇರುವಂತೆ ಮಾಡ್ತಾನಾದ್ದರಿಂದ ಅವನು ಪೂತಾತ್ಮ ಅಂಥೇಳಿ. ಸೊ ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ತಮ್ಮಕ್ಕೆ ಆ ನಿರ್ದೋಷತ್ವ ಅದಕ್ಕೆ ಕಾರಣ ಆಗಿರುವ ಭಗವಂತನ ಅನುಗ್ರಹ ಇದನ್ನು ಹೇಳ್ತಾರೆ. ಸೊ ಹೇಗೆ ಚತುರ್ಮುಖ ಬ್ರಹ್ಮದೇವರ ಅಂತಹ ಒಂದು ಪೂತಾತ್ಮತೆ ಹೇಗೆ ಬಂತು ಅಂದರೆ ಭಗವಂತನ ಅನುಗ್ರಹದಿಂದ ಬಂತು ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಹೇಳುವಂತಹ ವಿಶೇಷ ಅಲ್ಲಿ ಬರುತ್ತೆ. ಹೀಗೆ ಇನ್ನೂ ಹಾಗೆ ವಿಶೇಷ ಸನ್ನಿಧಾನದಿಂದ ವಾಯುದೇವರನ್ನು ಕೂಡ ನಿರ್ದುಷ್ಟನಾಗಿ ಪತ್ರನಾಗಿ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ ಅಂತ ಹೇಳಿದರೆ ಈ ವಾಯುದೇವರಲ್ಲಿ ವಿಶೇಷ ಸನ್ನಿಧಾನದಿಂದ ಭಗವಂತ ಹಾಗೆ ಮಾಡ್ತಾನೆ ಅಂಥೇಳಿ. ಅದಾದ ಮೇಲೆ ಇನ್ನೊಂದು ವಿಗ್ರಹ ವಾಕ್ಯ, ಸರಿ, ಇದೆಲ್ಲ ಭಗವತ್ ಪರವಾಗಿ ಅದು ನೋಡಿದ್ದೀವಿ. ಅದನ್ನು ಬಹುರೀಹಿಯಿಂದ ಅಂದರೆ ಪೂತಾನಾಂ ಆತ್ಮ ಮನಃ ಯಸ್ಮಿನ್ ಸಹ ಪೂತಾತ್ಮ, ಪೂತರಂದರೆ ಪವಿತ್ರ, ಪವಿತ್ರವಾದ ಮನಸ್ಸು ಉಳ್ಳವರು ಅಂದರೆ ಯಾರಾದರೆ ಭಕ್ತರಿದ್ದಾರೆ ಅವರೆಲ್ಲರೂ ಪೂತರ, ಅಂದರೆ ಲಿಮಿಟೆಡ್ ಸೆನ್ಸ್ನಲ್ಲಿ ಎಲ್ಲರೂ ಪೂತರೇ ಅಂದರೆ ಪವಿತ್ರರು, ಪೂತರು ಅಂದರೆ ಪವಿತ್ರ. ಸೊ ಪವಿತ್ರವಾಗಿರುವಂಥ ಭಕ್ತರು ಯಾರಿದ್ದಾರೋ, ಸೊ ಇಲ್ಲಿ ಪೂತ ಅನ್ನುವ ಶಬ್ದ ಭಕ್ತರಿಗೆ ಅನ್ವಯ ಮಾಡ್ತಾ ಇದ್ದೀವಿ. ಪೂತರಾಗಿರುವಂತಹ ಪವಿತ್ರರಾಗಿರುವಂತಹ ಭಕ್ತರ ಮನಸ್ಸು ಯಾರಲ್ಲಿ ನೆಲೆಸಿ ಇರುತ್ತೋ ಅವನು ಪೂತಾತ್ಮ. ಅಂದರೆ ಪೂತರಾದ ಪವಿತ್ರರಾದ ಸಾಧು ಸಜ್ಜನರ ಮನಸ್ಸು ಯಾರಲ್ಲಿ ನೆಲೆಸಿ ಇದೆಯೋ ಅವನು ಪೂತಾತ್ಮ. ಬಹುರೀಹಿ ಸಮಾಸದಲ್ಲಿ ನೋಡಿದಾಗ ಭಗವಂತ ಸಾಧು ಸಜ್ಜನರ ಹೃದಯ ಆಗಿದ್ದಾನಾದ್ದರಿಂದ ಅದನ್ನು ಆ ವಿಧವಾಗಿ ಸೊ ನಾವು ಬಹುರೀಹಿಯಲ್ಲಿ ನಾವು ನೋಡಬಹುದು ಅಂಥೇಳಿ ಇದಾಗ ಪೂತಾತ್ಮ ಶಬ್ದದ ಅರ್ಥ ಚಿಂತನೆ. ಸೊ ನಾನು ಇವತ್ತು ಸಂಕ್ಷೇಪವಾಗಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಪರಮಾತ್ಮ ಶಬ್ದವನ್ನು ನೋಡೋಣ. ಸೊ ಇಲ್ಲಿಗೆ ನಾನು ಈ ಪೂತಾತ್ಮ ಶಬ್ದದ ಅರ್ಥ ಚಿಂತನೆಯನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ರೀ. ಹರೇ ಶ್ರೀನಿವಾಸ.